ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಹೇಳೋಣ.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ಸೃಷ್ಟಿಯಲ್ಲಿ ದೇವರ ಹೆಜ್ಜೆ ಗುರುತು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಅನೇಕರು ಇಂದು ದೇವರು ಎಲ್ಲಿದ್ದಾನೆ, ಆತನನ್ನು ಹೇಗೆ ಕಂಡುಕೊಳ್ಳುವುದು, ಆತನು ನಮಗೆ ಹೇಗೆ ಗೋಚರ ಆಗ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಅನೇಕ ಗೊಂದಲಗಳಿಗೆ ಒಳಗಾಗಿರತಕ್ಕಂಥದ್ದನ್ನು ಇವತ್ತಿನ ದಿನದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಆದರೆ ದೇವರು ತಾನು ಸೃಷ್ಟಿಸಿರ್ತಕ್ಕಂತಹ ಸೃಷ್ಟಿಯಲ್ಲಿ ನಾನಿದ್ದೇನೆ ಎಂಬುದಾಗಿಯೂ, ಆಕಾಶದಲ್ಲಿ ಆತನು ಸೃಷ್ಟಿ ಮಾಡಿರ್ತಕ್ಕಂತಹ ವಸ್ತುಗಳಲ್ಲಿ ನಾವು ಆತನ ಒಂದು ಹೆಜ್ಜೆ ಗುರುತುಗಳನ್ನು ನಾವು ನೋಡಬಹುದು. ನಮ್ಮಲ್ಲಿಯೂ ಸಹ ನಮ್ಮನ್ನು ಹೇಗೆ ಸೃಷ್ಟಿ ಮಾಡಿದ್ದಾನೆ ಅನ್ನುವಂತಹ ಅನೇಕ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದಾದರೆ, ನಿಜವಾಗಲೂ ಸಹ ದೇವರು ಇದ್ದಾನೆ, ಆತನು ಸೃಷ್ಟಿಕರ್ತನು ಅನ್ನುವಂಥದ್ದನ್ನು ನಾವು ಅರಿತುಕೊಳ್ಳಬಹುದು. ಆ ವಿಚಾರದ ಬಗ್ಗೆ ಸತ್ಯವೇದ ಹೇಳುವಂತಹ ವಿಚಾರಗಳೇನು ಅನ್ನುವಂತಹ ಒಂದು ಸತ್ಯವನ್ನು ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ಹೌದು ಸ್ವಾಮಿ, ಈ ಲೋಕದಲ್ಲಿ ನೀನು ಸೃಷ್ಟಿ ಮಾಡಿರ್ತಕ್ಕಂತಹ ಅನೇಕ ವಿಚಾರಗಳನ್ನು ನಾವು ನೋಡುವಾಗ ನೀನೇ ಸೃಷ್ಟಿಕರ್ತನು, ನೀನೇ ನಮ್ಮನ್ನು ಅದ್ಭುತವಾಗಿ ವಿಚಿತ್ರವಾಗಿ ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬಹುದು. ಸ್ವಾಮಿ, ಈ ದಿನದಲ್ಲಿ ಸ್ವಾಮಿ ನಿನ್ನ ವಾಕ್ಯದ ಮೂಲಕವಾಗಿ ನೀನು ಸೃಷ್ಟಿಕರ್ತನು ಎನ್ನುವಂಥ ವಿಚಾರವನ್ನು ನಾವು ಧ್ಯಾನಿಸಲು ಹೋಗುವಾಗ ನಿನ್ನ ಹೆಜ್ಜೆ ಗುರುತುಗಳು ಸೃಷ್ಟಿಯಲ್ಲಿ ಹೇಗೆ ಮೂಡಿ ಬಂದಿದೆ ಎನ್ನುವುದನ್ನು ನಾವು ನಿನ್ನ ವಾಕ್ಯದ ಮೂಲಕವಾಗಿ ಕಂಡುಕೊಳ್ಳುವಾಗ ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಈ ಸತ್ಯವನ್ನು ಹರಿದುಕೊಂಡು ಸೃಷ್ಟಿಕರ್ತನಾದಂಥ ನಿನ್ನನ್ನು ಆರಾಧಿಸಲು ಸಹಾಯ ಮಾಡು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಅಪೊಸ್ತಲರ ಕೃತ್ಯಗಳು 14:15-17 ತನಕ ನಾವು ಓದುವುದಾದರೆ, ಇಲ್ಲಿ ದೇವರು ತಾನು ಇದ್ದೇನೆ ಅನ್ನುವಂಥ ವಿಚಾರಕ್ಕೆ ಅನೇಕ ಸಾಕ್ಷಿಯನ್ನು ಕೊಡುವಂಥವನಾಗಿದ್ದಾನೆ. ಇಲ್ಲಿ ಪೌಲ ಮತ್ತು ಬರ್ನಾಬ ಇಬ್ಬರು ಸಹ ಲುಸ್ತ್ರ ಅನ್ನುವಂಥ ಪಟ್ಟಣಕ್ಕೆ ಹೋಗಿ ಸೇವೆಯನ್ನು ಮಾಡುವಂಥವರಾಗಿದ್ದಾರೆ. ಆ ಜನಗಳು ಅಲ್ಲಿ ಅನೇಕ ವಿಗ್ರಹಾರಾಧನೆಗೆ ಒಳಗಾಗಿರ್ತಕ್ಕಂಥವರಾಗಿದ್ದಾರೆ. ಅಂಥ ಸಮಯದಲ್ಲಿ ಅವರು ಹೇಳುವಂತಹ ಒಂದು ಮಾತನ್ನು ನಾವು ಗಮನಿಸುವುದಾದರೆ, ಜನರೇ ನೀವು ಮಾಡುವುದು ಇದೇನು? ನಾವು ಮನುಷ್ಯರು, ನಿಮ್ಮಂಥ ಸ್ವಭಾವವುಳ್ಳವರು, ನೀವು ಈ ವ್ಯರ್ಥವಾದ ಕೆಲಸವನ್ನು ಬಿಟ್ಟು ಭೂಮಿ ಆಕಾಶಗಳನ್ನು ಸಮುದ್ರವನ್ನು ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವ ಸ್ವರೂಪನಾದಂಥ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸುವಾರ್ತೆಯನ್ನು ನಿಮಗೆ ಸಾರಿ ಹೇಳುವವರಾಗಿದ್ದೇವೆ. ಗತಿಸಿ ಹೋದ ಕಾಲದಲ್ಲಿ ಆತನು ಎಲ್ಲ ಜನಾಂಗಗಳನ್ನು ತಮ್ಮ ತಮ್ಮ ಮನಸ್ಸಿಗೆ ತೋಚಿದ ಮಾರ್ಗಗಳಲ್ಲಿ ನಡೆಯುವುದಕ್ಕೆ ಬಿಟ್ಟನು. ಆದರೂ ಆತನು ತನ್ನ ವಿಷಯದಲ್ಲಿ ಸಾಕ್ಷಿ ಕೊಡದೇ ಇರಲಿಲ್ಲ. ನಿಮಗೆ ಆಕಾಶದಿಂದ ಮಳೆಯನ್ನು ಸುಗ್ಗಿಯ ಕಾಲಗಳಲ್ಲಿಯೂ ದಯಪಾಲಿಸಿ ಆಹಾರ ಕೊಟ್ಟು ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ ಉಪಕಾರ ಮಾಡುತ್ತಾ ಬಂದವನು ಆತನೇ ಎಂಬುದಾಗಿ ಅವರು ಹೇಳುವಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಇಲ್ಲಿ ಪೌಲ ಅದ್ಭುತವಾಗಿ ಪ್ರಸಂಗವನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ನಾವು ನಿಮ್ಮ ಹಾಗೆ ಮನುಷ್ಯರು, ನಮ್ಮನ್ನು ಆರಾಧಿಸಬೇಕೆಂಬುದಾಗಿ ಇಲ್ಲ, ಸೃಷ್ಟಿಕರ್ತನಾದಂತಹ ಜೀವ ಸ್ವರೂಪನಾದಂಥ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆನ್ನುವುದೇ ನಮ್ಮ ಸುವಾರ್ತೆಯಾಗಿದೆ. ಒಂದು ಕಾಲದಲ್ಲಿ ದೇವರು ಮನುಷ್ಯರು ಹೇಗೆ ಜೀವಿಸಬೇಕು ಹಾಗೆ ಬಿಟ್ಟನು. ಆದರೆ ದೇವರು ತಾನು ಸೃಷ್ಟಿಸಿದ್ದೇನೆ ಅನ್ನುವುದಕ್ಕೆ ಅನೇಕ ಸಾಕ್ಷಿಗಳನ್ನು ಆತನು ಕೊಟ್ಟಿದ್ದಾನೆ. ಹಾಗಾಗಿ ಆತನ ಸೃಷ್ಟಿಯಲ್ಲಿ ಆತನು ಇದ್ದೇನೆ ಅನ್ನುವುದಕ್ಕೆ ಆತನು ಕೊಟ್ಟಿರ್ತಕ್ಕಂತಹ ಹೆಜ್ಜೆ ಗುರುತುಗಳ ಕಡೆಗೆ ನಿಮ್ಮ ಗಮನವನ್ನು ತಿರುಗಿಸಿರಿ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಆ ವಿಚಾರವಾಗಿ ನಾವು ನೋಡುವುದಾದರೆ, ಮೊದಲು ಈ ಲೋಕದಲ್ಲಿ ದೇವರು ಇದ್ದಾನೆ ಅನ್ನುವಂತಹ ವಿಚಾರವನ್ನು ಅರ್ಥ ಮಾಡಿಕೊಳ್ಳಲು ದೇವರು ನಮ್ಮ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಇಟ್ಟಿರ್ತಕ್ಕಂತಹ ಗುರುತುಗಳೇನು, ಎರಡನೇದಾಗಿ ಆಕಾಶದಲ್ಲಿ ಕಂಡುಬರುವಂತಹ ದೇವರ ಆ ಹೆಜ್ಜೆ ಗುರುತುಗಳೇನು, ನಂತರ ಮನುಷ್ಯರಾಗಿರ್ತಕ್ಕಂತಹ ನಮ್ಮನ್ನು ಸಹ ಆತನು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾನೆ. ಹಾಗಿರಬೇಕಾದರೆ ನಮ್ಮಲ್ಲಿ ಆತನ ಒಂದು ಗುಣ ಮತ್ತು ಆತನು ನಮ್ಮನ್ನು ಸೃಷ್ಟಿ ಮಾಡಿರುವುದಕ್ಕೆ ಕಂಡುಬರುವಂತಹ ಆ ಹೆಜ್ಜೆ ಗುರುತು ಎನ್ನುವಂತಹ ವಿಚಾರಗಳನ್ನು ನಾವು ಸತ್ಯವೇದದಲ್ಲಿ ನೋಡುವುದಾದರೆ, ಒಬ್ಬರು ಸ್ಟೆಪ್ಸ್ ಟು ಕ್ರೈಸ್ಟ್ ಅನ್ನುವಂತಹ ಒಂದು ಪುಸ್ತಕದಲ್ಲಿ ಈ ರೀತಿಯಾಗಿ ಬರೀತಕ್ಕಂಥವರಾಗಿದ್ದಾರೆ. ಅದೇನೆಂದರೆ ದೇವರ ಇರುವಿಕೆಯನ್ನು ಕುರಿತು ಅವರು ಈ ರೀತಿಯಾಗಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ನಾವು ಯಾವ ಆಧಾರದ ಮೇಲೆ ನಮ್ಮ ನಂಬಿಕೆಯನ್ನು ಬೆಳೆಸಿಕೊಳ್ಳಬೇಕು, ಅದಕ್ಕೆ ಸಾಕಷ್ಟು ಸಾಕ್ಷಿ ಪುರಾವೆಗಳನ್ನು ನೀಡಿದೆ. ಸುಮ್ಮನೆ ನಂಬಿಕೆಯನ್ನು ಬೆಳೆಸಿಕೊಳ್ಳಿರಿ ಎಂಬುದಾಗಿ ಎಲ್ಲೂ ಹೇಳಿಲ್ಲ. ದೇವರು ಇದ್ದಾನೆ ಅನ್ನುವಂತಹ ಆತನ ಇರುವಿಕೆಗೆ, ಅವರ ಚಾರಿತ್ರ್ಯ, ಅವರ ಮಾತಿನ ಸತ್ಯಗಳೆಲ್ಲವನ್ನ ನಮ್ಮ ವಿವೇಚನೆಗೆ ಒಪ್ಪಿಕೊಳ್ಳುವಂತಹ ಸಾಕ್ಷಿ ಪುರಾವೆಗಳನ್ನು ನೀಡಿದ್ದಾರೆ. ಮತ್ತು ಅಂಥ ಸಾಕ್ಷಿ ಪುರಾವೆಗಳ ಸಂಖ್ಯೆಯು ಅಸಂಖ್ಯಾತವಾಗಿದೆ. ನಾವು ದೇವರು ಸೃಷ್ಟಿಕರ್ತನು ಅನ್ನುವಂಥದ್ದನ್ನು ಸುಮ್ಮನೆ ಏನೋ ಒಂದು ಕುರುಡುತನವಾಗಿ ನಂಬುವಂತಹ ಅವಶ್ಯಕತೆ ಇಲ್ಲ. ಆತನು ಸೃಷ್ಟಿಕರ್ತನು ಅಂತ ಹೇಳಲಿಕ್ಕೆ ಅನೇಕ ಪುರಾವೆಗಳನ್ನು ಆತನು ನಮಗೆ ನೀಡಿದ್ದಾನೆ. ಮೊದಲನೇದಾಗಿ, ಭೂಮಿಯ ಮೇಲೆ ಆತನು ತನ್ನ ಹೆಜ್ಜೆ ಗುರುತುಗಳನ್ನು ಇಟ್ಟಿದ್ದಾನೆ. ಅದು ಏನೆಂಬುದಾಗಿ ನಾವು ನೋಡಬೇಕಾದರೆ ಯೋಬನ ಪುಸ್ತಕ 12:7-10 ತನಕ ನಾವು ಓದುವುದಾದರೆ, ಆದರೆ ಮೃಗಗಳನ್ನು ವಿಚಾರಿಸು, ನಿನಗೆ ಉಪದೇಶ ಮಾಡುವವು, ಆಕಾಶದ ಪಕ್ಷಿಗಳನ್ನು ಕೇಳು, ನಿನಗೆ ಅವು ತಿಳಿಸುವವು, ಭೂಮಿಯನ್ನು ಮಾತಾಡಿಸು, ನಿನಗೆ ಬೋಧಿಸುವುದು, ಸಮುದ್ರದ ಮೀನುಗಳು ನಿನಗೆ ಹೇಳುವವು. ಈ ಎಲ್ಲವುಗಳ ಸಾಕ್ಷಿಯಿಂದ ಯಹೋವನ ಕೈಯೇ ಸಕಲ ಕಾರ್ಯಗಳನ್ನು ಮಾಡುತ್ತದೆ ಎಂದು ಯಾರಿಗೆ ತಾನೇ ಗೊತ್ತಾಗುವುದಿಲ್ಲ ಎಂಬುದಾಗಿ ಯೋಬನು ಪ್ರಶ್ನೆಯನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಮೃಗಗಳನ್ನು ವಿಚಾರಿಸುವಂತಹ ವಿಚಾರವಿರಬಹುದು, ಪಕ್ಷಿಗಳನ್ನು ಕೇಳುವಂತಹ ವಿಚಾರವಿರಬಹುದು, ಮೀನುಗಳನ್ನು ಕೇಳುವಂತಹ ವಿಚಾರಗಳಿರಬಹುದು, ಇವುಗಳಲ್ಲಿ ಇರತಕ್ಕಂತಹ ಒಂದು ವಿಚಾರವನ್ನು ನಾವು ಗಮನಿಸುವುದಾದರೆ ದೇವರೇ ಇವುಗಳ ಸೃಷ್ಟಿಕರ್ತನು ಎಂಬುದಾಗಿ ತಿಳಿದುಕೊಳ್ಳಬಹುದು. ಹೇಗೆಂದರೆ, ಮತ್ತಾಯನು ಬರೆದ ಸುವಾರ್ತೆ 6:26-29 ವಚನಗಳನ್ನು ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಪರಲೋಕದಲ್ಲಿರುವ ದೇವರು ಅವುಗಳನ್ನು ಸಾಕಿ ಸಲಗುತ್ತಾನೆ. ಯಾಕೆ ದೇವರು ಪ್ರಕೃತಿಯಲ್ಲಿರ್ತಕ್ಕಂತಹ ಪಕ್ಷಿಗಳನ್ನು, ಮೃಗಗಳನ್ನು, ಮೀನುಗಳನ್ನು ನೋಡಿರಿ, ಅವುಗಳು ಸಾಕ್ಷಿಯನ್ನು ಕೊಡ್ತಕ್ಕಂಥದ್ದಾಗಿದೆ ಅನ್ನುವಂಥ ವಿಚಾರವನ್ನು ಹೇಳ್ತಕ್ಕಂಥವನಾಗಿದ್ದಾನೆ. ಅಂದರೆ ದೇವರು ಸೃಷ್ಟಿಕರ್ತನು, ಕೇವಲ ಸೃಷ್ಟಿಕರ್ತನಲ್ಲ, ತಾನು ಏನನ್ನು ಸೃಷ್ಟಿ ಮಾಡಿದ್ದಾನೆ ಅವುಗಳನ್ನು ಅದ್ಭುತ ರೀತಿಯಲ್ಲಿ ಪೋಷಿಸುವಂತೆವನಾಗಿದ್ದಾನೆ. ಅದಕ್ಕೋಸ್ಕರವೇ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ನೋಡ್ರಿ, ಅವುಗಳನ್ನು ಸೃಷ್ಟಿಸಿರ್ತಕ್ಕಂಥ ದೇವರು ನಾನು, ಹಾಗಾಗಿ ಅವು ನನ್ನ ಮೇಲೆ ಹಾತುಕೊಂಡಿರ್ತಕ್ಕಂಥ ನಿಮಿತ್ತವಾಗಿ ನಾನು ಅವುಗಳನ್ನು ಅದ್ಭುತವಾಗಿ ಪೋಷಿಸ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ. ಮತ್ತು ಅಡವಿಯಲ್ಲಿರುವ ಹೂಗಳನ್ನು ಅವು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಈ ಹೂಗಳಲ್ಲಿ ಒಂದಕ್ಕಿರುವ ಅಲಂಕಾರವು ಅರಸನಾದಂಥ ಸಲಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಈ ಲೋಕದಲ್ಲಿರತಕ್ಕಂತಹ ಅದ್ಭುತವಾದಂತಹ ಹೂಗಳನ್ನು, ಬಳ್ಳಿಗಳನ್ನು, ಗಿಡಗಳನ್ನು ನೋಡಿರಿ, ವಿಶೇಷವಾಗಿ ಆ ಹೂಗಳನ್ನು ಮತ್ತು ಚಿಟ್ಟೆಗಳನ್ನು ನೋಡಿರಿ. ಒಂದು ಚಿಟ್ಟೆಗೆ ಇರತಕ್ಕಂತಹ ಬಣ್ಣ ಮತ್ತೊಂದು ಚಿಟ್ಟೆಗೆ ಇರುವುದಿಲ್ಲ. ಅದೇ ರೀತಿಯಾಗಿ ಒಂದು ಹೂವಿಗೆ ಇರತಕ್ಕಂಥ ಬಣ್ಣ ಇನ್ನೊಂದು ಹೂವಿಗೆ ಇರುವುದಿಲ್ಲ. ಅದನ್ನು ಅಲಂಕರಿಸತಕ್ಕಂಥವರು ಯಾರು? ಮನುಷ್ಯನಿಂದ ಸಾಧ್ಯವಾ? ಅಲ್ಲ, ವಿಕಾಸ ತತ್ವದಿಂದ ಸಾಧ್ಯವಾ? ಇಲ್ಲ, ಅದನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ದೇವರಿದ್ದಾನೆ. ಹಾಗಾಗಿ ಆತನು ಅವುಗಳಿಗೆ ಬಣ್ಣವನ್ನು ಉಡಿಸಿರ್ತಕ್ಕಂತಹ ದೇವರಾಗಿದ್ದಾನೆ. ಮಾತ್ರವಲ್ಲದೆ ಇದನ್ನೆಲ್ಲ ನೋಡುವಾಗ ಆಕಾಶದಲ್ಲಿರತಕ್ಕಂತಹ ಅನೇಕ ವಿಚಾರಗಳನ್ನು, ಭೂಮಿಯಲ್ಲಿರ್ತಕ್ಕಂತಹ ಅನೇಕ ವಿಚಾರಗಳನ್ನು, ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ನಮ್ಮಲ್ಲಿರ್ತಕ್ಕಂತಹ ಅನೇಕ ಕಾರ್ಯಗಳನ್ನು ನೋಡುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 1:19-20 ವಚನವನ್ನು ಓದುವುದಾದರೆ, ಯಾಕೆಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದಿದೆ, ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯಶಕ್ತಿಯು, ದೈವತ್ವವು ಜಗತ್ತುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಬರುತ್ತದೆ ಎಂಬುದಾಗಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ನಮ್ಮ ಸುತ್ತಮುತ್ತಲಿರುವ ಭೂಮಿ, ಸಮುದ್ರ, ಆಕಾಶ, ಇವುಗಳಲ್ಲಿ ಎನ್ನಿಸಲಾಗದಷ್ಟು ಕ್ರಮಬದ್ಧತೆ, ಸೌಂದರ್ಯ, ಖಚಿತತೆ, ಹೊಂದಾಣಿಕೆ ಹಾಗೂ ಬುದ್ಧಿಪೂರ್ವಕ ಯೋಜನೆಗಳನ್ನು ನಾವು ನೋಡುವಾಗ ನಮ್ಮ ಕಣ್ಣಿಗೆ ಅವೆಲ್ಲವೂ ಸಹ ಕಾಣಬಹುದು. ಈ ಅದ್ಭುತವಾದಂತಹ ಸೃಷ್ಟಿಯ ರಚನೆಯನ್ನು ನೋಡಿ, ವರ್ಣಮಯ ಹೂವುಗಳ ವೈವಿಧ್ಯತೆಮಯ ಬಣ್ಣ ಮತ್ತು ಸುಗಂಧ ಪರಿಮಳ ವಾಸನೆಗಳು, ಸ್ಫಟಿಕ ವಿನ್ಯಾಸಗಳು, ಬಣ್ಣದ ಚಿಟ್ಟೆಗಳು, ರೆಕ್ಕೆಗಳು, ಇನ್ನೂ ಅನೇಕ ವಿಚಾರಗಳನ್ನು ನೋಡುವುದಾದರೆ, ಅದರಲ್ಲೂ ವಿಶೇಷವಾಗಿ ಕಾಳುಗಳು ಬೆಳೀತಕ್ಕಂತಹ ವಿಚಾರ, ಅದರಲ್ಲೂ ಮೆಕ್ಕೆಜೋಳೆಯನ್ನು ನೋಡುವಾಗ ಅದರ ಒಂದು ಲೈನ್ ಯಾವ ರೀತಿಯಲ್ಲಿ ದೇವರು ಸೃಷ್ಟಿ ಮಾಡಿದ್ದಾನೆ, ಪ್ರತಿ ಒಂದನ್ನು ಸಹ ಅದ್ಭುತ ರೀತಿಯಲ್ಲಿ ದೇವರು ಸೃಷ್ಟಿ ಮಾಡಿದ್ದಾನೆ. ಇದನ್ನೆಲ್ಲ ನೋಡಬೇಕಾದರೆ ನಾವು ಯಾವುದೇ ರೀತಿಯಲ್ಲಿ ನೆವ ಹೇಳಲು ಸಾಧ್ಯವಿಲ್ಲ. ದೇವರೇ ಸೃಷ್ಟಿಕರ್ತನು ಎಂಬುದಾಗಿ ನಾಸ್ತಿಕರು ಸಹ ಒಪ್ಪಿಕೊಳ್ಳಬಹುದಾಗಿದೆ. ಮಾತ್ರವಲ್ಲದೆ ಆಕಾಶದಲ್ಲಿ ಇರತಕ್ಕಂತಹ ದೇವರು ಸೃಷ್ಟಿ ಮಾಡಿರತಕ್ಕಂತಹ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ನೋಡಬೇಕಾದರೆ ಅವೆಲ್ಲವೂ ಸಹ ದೇವರೇ ಸೃಷ್ಟಿಕರ್ತನೆಂಬುದಾಗಿ ಸಾರಿ ಹೇಳ್ತಕ್ಕಂಥದ್ದಾಗಿದೆ. ಕೀರ್ತನೆ 19:1 ನಾವು ನೋಡಬೇಕಾದರೆ ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಅದಕ್ಕಾಗಿಯೇ ಪ್ರಿಯ ಕೇಳುಗರೆ, ದೇವರು ಅಬ್ರಹಾಮನಿಗೆ ಆಕಾಶವನ್ನು ತೋರಿಸಿ ಹೇಳುವಂತೆವನಾಗಿದ್ದಾನೆ. ಆದಿಕಾಂಡ ಪುಸ್ತಕ 15:5 ನೋಡಬೇಕಾದರೆ ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದ ಸಾಧ್ಯವೋ, ಲೆಕ್ಕಿಸು ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಅಗಾಧವಾದಂತಹ ಆಶ್ಚರ್ಯವಾದ ರೀತಿಯಲ್ಲಿ ಆ ನಕ್ಷತ್ರಗಳನ್ನು ದೇವರು ಸೃಷ್ಟಿಸಿದ್ದಾನೆ. ಆಕಾಶದ ಕಾಯಿಗಳನ್ನು ನೋಡಿ ಪ್ರಿಯ ಕೇಳುಗರೆ, ಯಾರು ಸರಿಯಾದ ರೀತಿಯಲ್ಲಿ ಸೂರ್ಯನನ್ನು ಆ ತಕ್ಕ ಸ್ಥಳದಲ್ಲಿ ಇಟ್ಟಿರ್ತಕ್ಕಂಥ ವ್ಯಕ್ತಿ, ಆ ಸೂರ್ಯನು 1 ನಿಮಿಷ ಕೆಳಗೆ ಬಂದರೆ ಶಾಖ ಹೆಚ್ಚಾಗ್ತಕ್ಕಂಥದ್ದಾಗಿದೆ, ಸೂರ್ಯನು ತಾನು ಇರತಕ್ಕಂಥ ಸ್ಥಳದಿಂದ ಮೇಲೆ ಹೋದರೆ ಆ ಉಷ್ಣಾಂಶ ಕಡಿಮೆ ಆಗ್ತಕ್ಕಂಥದ್ದಾಗಿದೆ, ಚಳಿ ಬರ್ತಕ್ಕಂಥದ್ದಾಗಿದೆ. ಆದರೆ ನಮಗೆ ಸರಿಯಾದ ಸಮತೋಲನವಾದಂತಹ ಆ ಒಂದು ಉಷ್ಣಾಂಶ ಮತ್ತು ಶೀತೋಷ್ಣಾಂಶವನ್ನು ಸರಿಯಾದ ರೀತಿಯಲ್ಲಿ ಸಮತೋಲನವಾಗಿ ನಮಗೆ ನೀಡಲು ಆ ಸೂರ್ಯನನ್ನು ಅಲ್ಲಿಟ್ಟಿರ್ತಕ್ಕಂತಹ ವ್ಯಕ್ತಿ ಯಾರು, ಸರಿಯಾಗಿ ಅದನ್ನು ಇಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಎಂಬುದಾಗಿ ನಾವು ನೋಡಬೇಕಾದರೆ ಅದು ಯಾವ ವಿಜ್ಞಾನಿಗಳು ಅಲ್ಲ, ಯಾವ ವಿಕಾಸ ತತ್ವವು ಸಹ ಅದನ್ನು ಹೇಳುವುದಿಲ್ಲ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಸೃಷ್ಟಿಕರ್ತನಾದಂತಹ ದೇವರೇ ಅದನ್ನು ಇಟ್ಟಿದ್ದಾನೆ ಎಂಬುದಾಗಿ. ಅದಕ್ಕೋಸ್ಕರವೇ ದೇವರ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ ನೆಹೆಮಿಯ 9:6 ತಿಳಿಸ್ತಕ್ಕಂಥದ್ದಾಗಿದೆ, ನೀನು ಉನ್ನತೋನ್ನತನಾದ ಆಕಾಶವನ್ನು, ಅದರ ಸೈನ್ಯವನ್ನು, ಭೂಮಿಯನ್ನು, ಅದರ ಮೇಲಿರುವುದನ್ನು, ಸಮುದ್ರಗಳನ್ನು, ಎಲ್ಲ ಜಲಚರಗಳನ್ನು ಉಂಟು ಮಾಡಿ ಸಮಸ್ತ ಪ್ರಾಣಿಗಳ ಜೀವನ ಆಧಾರನಾಗಿರುತ್ತೀ. ಸಮಸ್ತ ಪ್ರಾಣಿಗಳ, ಸಮಸ್ತ ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲವನ್ನ ನಡೆಸ್ತಕ್ಕಂಥ ದೇವರು ಯಾರೆಂದರೆ ಆತನು ಸೃಷ್ಟಿಕರ್ತನು, ದೇವರಾಗಿದ್ದಾನೆ ಎಂಬುದಾಗಿ. ಅದಕ್ಕೋಸ್ಕರವೇ ಯೆಶಾಯನ ಪ್ರವಾದನೆ ಗ್ರಂಥ 40:26 ಓದಬೇಕಾದರೆ, ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತಿ ನೋಡಿರಿ, ಈ ನಕ್ಷತ್ರಗಳನ್ನು ಸೃಷ್ಟಿಸಿದ ಆತನು ಯಾರು ಅನ್ನುವಂತಹ ಪ್ರಶ್ನೆಯನ್ನು ಆತನು ಹಾಕ್ತಕ್ಕಂಥನಾಗಿದ್ದಾನೆ. ಪ್ರಿಯ ಕೇಳುಗರೆ, ನಮ್ಮ ಮೇಲಿರುವ ಆಕಾಶದಲ್ಲಿಯೂ ಸಹ ದೇವರು ಸೃಷ್ಟಿಕರ್ತನು ಎನ್ನುವುದಕ್ಕೆ ಸಾಕ್ಷಿ ಇದೆ. ಅದನ್ನು ವಿನ್ಯಾಸಪಡಿಸಿದಂಥವನು, ಅದನ್ನು ಕ್ರಮಬದ್ಧತೆ ಪಡಿಸಿದಂಥವನು, ಮತ್ತು ಅದಕ್ಕೆ ಸೌಂದರ್ಯ, ಅದಕ್ಕೆ ಎಲ್ಲ ವಿಧವಾದಂತಹ ಅದ್ಭುತವಾದ ರೀತಿಯಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥವನು ಯಾರೆಂದರೆ ದೇವರು. ಅವುಗಳಿಗೆ ಒಂದು ಉದ್ದೇಶವನ್ನು ಇಟ್ಟಿರ್ತಕ್ಕಂಥವನು ದೇವರು. ಅವುಗಳ ಗಾತ್ರ, ಅವುಗಳ ವಿನ್ಯಾಸ ನಮ್ಮನ್ನು ಮೂಕ ವಿಸ್ಮಯರನ್ನಾಗಿ ಮಾಡಿಬಿಡ್ತಕ್ಕಂಥದ್ದಾಗಿದೆ. ಕೆಲವೊಂದು ಸಂದರ್ಭದಲ್ಲಿ ಅವುಗಳನ್ನು ನೋಡುವಾಗ ನಮಗೆ ಬಾಯಿ ಮಾತೇ ಬರುವುದಿಲ್ಲ, ನಿಜವಾಗಲೂ ಈ ಅದ್ಭುತವಾಗಿ ಸೃಷ್ಟಿ ಮಾಡಿರ್ತಕ್ಕಂಥವನು ದೇವರೇ ಅನ್ನುವಂತಹ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಪ್ರಿಯ ಕೇಳುಗರೆ, ಗಗನ ಮಂಡಲದಲ್ಲಿರತಕ್ಕಂತಹ ಅದ್ಭುತವನ್ನು ನಾವು ಗಮನಿಸಿದಾಗ, ಆಕಾಶದಲ್ಲಿ ಹರಡಿಕೊಂಡಿರತಕ್ಕಂತಹ ಅಸಂಖ್ಯಾತ ಗ್ರಹಗಳು ಮತ್ತು ಸೂರ್ಯನ ಒಂದು ಸುತ್ತುವಂತಹ ಅನೇಕ ವಿಧವಾದಂಥ ಗ್ರಹ ಮತ್ತು ತೂಕ, ವೇಗ, ಇವುಗಳ ಸಂಖ್ಯೆ, ದೂರ ಮತ್ತು ಉಷ್ಣಾಂಶಗಳನ್ನು ಗಮನಕ್ಕೆ 1 ನಿಮಿಷ ನಾವು ತಂದುಕೊಳ್ಳುವಾಗ ಅವುಗಳ ತೂಕ, ಚಲನೆ, ವೇಗ ಮತ್ತು ಉಷ್ಣಾಂಶ ಮತ್ತು ಸುತ್ತುವ ಪಥಗಳನ್ನು ಖಚಿತವಾಗಿ ಲೆಕ್ಕ ಹಾಕಲು ಯಾರಿಂದ ತಾನೇ ಸಾಧ್ಯ? ಇವುಗಳು ಒಂದಕ್ಕೊಂದು ಗೊತ್ತಾದ ನಿಯಮದಲ್ಲಿ ಬೆಸೆದುಕೊಂಡಿದೆ. ಅವುಗಳನ್ನು ಆಕರ್ಷಣೆ ಮತ್ತು ವಿಕರ್ಷಣೆ ಕಡ್ಡಿ ಮುರಿದ ಹಾಗೆ ಸಮೀಕರಣಗೊಂಡಿದೆ. ಕಾಲಕ್ಕೆ ತಕ್ಕಂತೆ ಕಾಲಗಣನೆಯು ಸಹ ಸೆಕೆಂಡುಗಳಿಗಿಂತಲೂ ಇನ್ನೂ ಹೆಚ್ಚು ಪಾಲು ಚಿಕ್ಕದು ಮಾಡಿ ಉಪಯೋಗಿಸಿಕೊಳ್ಳಬಹುದು. ಅವುಗಳನ್ನು ಕಾರ್ಯದಕ್ಷತೆ ಪರಿಪೂರ್ಣವಾದದ್ದು, ಗಡಿಯಾರದಷ್ಟು ನಿಯಮಿತವಾದಂತಹ ಸತತವಾಗಿ ನಿಯಮಗಳ ಪರಿಪಾಲನೆ ಮಾಡುತ್ತಾ ಮತ್ತು ನಿಯಂತ್ರಿಸುವ ಕ್ರಿಯೆಯನ್ನು ನಾವು ಕಾಣಬಹುದು. ಯಾರು ಇದನ್ನು, ಈ ಒಂದು ಗ್ರಹ ಈ ಪಥದಲ್ಲೇ ಸುತ್ತಬೇಕು, ಈ ಒಂದು ವಿಚಾರ ಇಷ್ಟೇ ಸೆಕೆಂಡುಗಳಲ್ಲಿ ಇಷ್ಟೇ ಸಮಯದಲ್ಲಿ ನಡೆಯಬೇಕು ಅಂತಕ್ಕಂಥದ್ದನ್ನು ಸೃಷ್ಟಿ ಮಾಡಿರತಕ್ಕಂಥ ವ್ಯಕ್ತಿ ಯಾರು, ಯಾರೆಂದರೆ ಪ್ರಿಯ ಕೇಳುಗರೆ ಅದು ದೇವರು. ಅದಕ್ಕೋಸ್ಕರವೇ ಸೃಷ್ಟಿಯಲ್ಲಿ ದೇವರ ಹೆಜ್ಜೆಯನ್ನು ನಾವು ನೋಡಬಹುದು. ಸೃಷ್ಟಿಯಲ್ಲಿ ನಾವು ದೇವರಿದ್ದಾನೆ, ಆತನು ಸೃಷ್ಟಿಕರ್ತನು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಇನ್ನು ನಾವು ನಮ್ಮ ವಿಚಾರಕ್ಕೆ ಬರಬೇಕಾದರೆ ದೇವರು ನಮ್ಮ ಸೃಷ್ಟಿಕರ್ತನು. ಹೇಗೆ ಸೃಷ್ಟಿ ಮಾಡಿದ್ದಾನೆ? ತನ್ನ ಬಾಯಿ ಮಾತಿನಿಂದ ಇಡೀ ಲೋಕವನ್ನು ಸೃಷ್ಟಿ ಮಾಡಿದನು. ಆದರೆ ನಮ್ಮನ್ನು ತನ್ನ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದನು. ಕೀರ್ತನೆ 139 ಅಧ್ಯಾಯ 14 ವಚನವನ್ನು ಓದಬೇಕಾದರೆ, ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರೂಪಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ ಎಂಬುದಾಗಿ ಕೀರ್ತನೆಗಾರನು ತಿಳಿಸುವಂತೆವನಾಗಿದ್ದಾನೆ. ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾನೆ? ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ಸೃಷ್ಟಿ ಮಾಡಿದ್ದಾನೆ. ಕಣ್ಣು ಎಲ್ಲಿರಬೇಕು, ಮೂಗು ಎಲ್ಲಿರಬೇಕು, ಬಾಯಿ ಎಲ್ಲಿರಬೇಕು, ಯಾವ ಒಂದು ಅಂಗ ಎಲ್ಲಿರಬೇಕು, ಅದರ ಕಾರ್ಯಗಳು ಏನು, ಅದರ ಚಲನವಲನೆ ಏನು ಅಂತಕ್ಕಂಥದ್ದನ್ನು ಆತನು ತನ್ನ ಅಗಾಧವಾದಂಥ ಜ್ಞಾನದಿಂದ ಅದ್ಭುತವಾಗಿ ವಿಚಿತ್ರವಾಗಿ ಸೃಷ್ಟಿ ಮಾಡಿದ್ದಾನೆ ಪ್ರಿಯ ಕೇಳುಗರೆ. ಆದರೆ ಅನೇಕ ಸಂದರ್ಭದಲ್ಲಿ ನಾವು ಈ ಸೃಷ್ಟಿಯನ್ನು ತಿರಸ್ಕರಿಸತಕ್ಕಂಥವರಾಗಿದ್ದೇವೆ. ಅದರಲ್ಲೂ ಸಹ ಬಿಗ್ ಬ್ಯಾಂಗ್ ಥಿಯರಿ ಅಂತಕ್ಕಂತಹ ಒಂದು ವಿಕಾಸ ತತ್ವದ ವಿಚಾರವಾಗಿ ನಾವು ನೋಡಬೇಕಾದರೆ, ಮಂಗನಿಂದ ಮಾನವ ಅನ್ನುವಂತಹ ವಿಚಾರವನ್ನು ತಂದು ಅನೇಕ ರೀತಿಯ ಗೊಂದಲಗಳಿಗೆ ಒಳಪಡಿಸಿದ್ದಾನೆ ಸೈತಾನ. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನಮ್ಮ ಸೃಷ್ಟಿಕರ್ತ ದೇವರು, ನಮಗೆ ಪಿತೃಗಳಿರ್ತಕ್ಕಂಥವರಾಗಿದ್ದಾರೆ, ಅವರು ಮನುಷ್ಯರು. ಮಂಗ ನಮ್ಮ ಪಿತೃ ಅಲ್ಲ, ಮಂಗನಿಂದ ನಾವು ಬರಲಿಲ್ಲ. ದೇವರು ನಮ್ಮ ಸೃಷ್ಟಿಕರ್ತನು, ಆತನು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಅದಕ್ಕೋಸ್ಕರವೇ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಆತನು ಅದ್ಭುತವಾಗಿ ವಿಚಿತ್ರವಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡಬೇಕಾದರೆ ವಿಮೋಚನಕಾಂಡ 4 ಅಧ್ಯಾಯ 11 ವಚನದಲ್ಲಿ ದೇವರು ಮೋಶೆಯನ್ನು ಪ್ರಶ್ನೆ ಮಾಡುವಂಥವರಾಗಿದ್ದಾರೆ. ಆತನಿಗೆ ನನಗೆ ಮಾತನಾಡಲು ಬರುವುದಿಲ್ಲ ಎಂಬುದಾಗಿ ಹೇಳಬೇಕಾದರೆ ದೇವರು ಹೇಳುವಂಥವನಾಗಿದ್ದಾನೆ. ಮನುಷ್ಯನಿಗೆ ಬಾಯಿ ಕೊಟ್ಟವರು ಯಾರು ಅನ್ನುವಂಥ ಪ್ರಶ್ನೆಯನ್ನು ಮಾಡುವಂಥವರಾಗಿದ್ದಾರೆ. ಸೃಷ್ಟಿಕರ್ತನು ಮಾತ್ರ ನಾವು ಮಾತನಾಡತಕ್ಕಂತಹ ಬಾಯಿಯನ್ನು ಕೊಟ್ಟಿದ್ದಾನೆ. ಅದಕ್ಕೋಸ್ಕರವೇ ದೇವರು ಹೇಳುವಂಥವನಾಗಿದ್ದಾನೆ, ಯೆಹೋವನಾಗಿರುವ ನಾನಲ್ಲವೇ ನಿನಗೆ ಬಾಯಿಯನ್ನು ಕೊಟ್ಟಿರ್ತಕ್ಕಂಥವನು, ಹಾಗಾಗಿ ನೀನು ಹೋಗು, ನಾನು ಮಾತನಾಡತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಇನ್ನು ಸಹ ಕೀರ್ತನೆ 94 ಅಧ್ಯಾಯ 9 ವಚನವನ್ನು ಓದಬೇಕಾದರೆ, ಕಿವಿ ಮಾಡಿದಾತವನು ಕೇಳನೋ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಕಿವಿಯನ್ನು ಕೇಳಲು, ನಮಗೆ ಗ್ರಹಿಸಿಕೊಳ್ಳಲು ದೇವರು ಸೃಷ್ಟಿ ಮಾಡಿದ್ದಾನೆ. ಆಗಿರಬೇಕಾದ್ರೆ ತನ್ನ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದ್ತಕ್ಕಂಥವರಾಗಿದ್ದೇವೆ. ನಮಗೆ ಕೇಳಲು ಕಿವಿ ಕೊಟ್ಟಿದ್ದಾನೆ ಅಂದರೆ ನಮ್ಮ ಸೃಷ್ಟಿ ಮಾಡಿರತಕ್ಕಂತಹ ದೇವರು, ಆತನಿಗೆ ಕಿವಿ ಇದೆ. ಹಾಗಾಗಿ ಆತನು ನಮ್ಮ ಜೊತೆ ಮಾತನಾಡತಕ್ಕಂಥವನಾಗಿದ್ದಾನೆ. ನಾವು ಮಾತನಾಡುವಾಗ ಆತನು ನಮ್ಮ ಮಾತುಗಳನ್ನು ಆತನು ಕೇಳುವಂಥವನಾಗಿದ್ದಾನೆ. ಕಣ್ಣು ಕೊಟ್ಟವನು ನೋಡದೇ ಇರುವನೋ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಅಂದರೆ ದೇವರು ತನ್ನ ಸ್ವಂತ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಆತನಿಗೆ ಕಿವಿ ಇದೆ. ನಾವು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯನ್ನು ಆತನು ಕೇಳ್ತಕ್ಕಂಥವನಾಗಿದ್ದಾನೆ. ಆತನಿಗೆ ಬಾಯಿ ಇದೆ, ನಮ್ಮ ಜೊತೆ ಮಾತನಾಡ್ತಕ್ಕಂಥವನಾಗಿದ್ದಾನೆ. ಆತನಿಗೆ ಕಣ್ಣಿದೆ, ನಮ್ಮನ್ನು ನೋಡ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಈ ಲೋಕದಲ್ಲಿ ಕಲ್ಲು ಮಣ್ಣು ಇವುಗಳಿಂದ ಸೃಷ್ಟಿ ಮಾಡಿರ್ತಕ್ಕಂಥದ್ದನ್ನು ದೇವರು ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಆ ದೇವರುಗಳು ಅನ್ನಿಸಿಕೊಳ್ಳುವಂಥವರಿಗೆ ಮೂಗಿದೆ, ಆದರೆ ಶ್ವಾಸ ಊದಲು ಸಾಧ್ಯವಿಲ್ಲ. ಅವರಿಗೆ ಕಿವಿ ಇದೆ, ಆದರೆ ಕೇಳೋದಿಲ್ಲ. ಅವರಿಗೆ ಬಾಯಿ ಇದೆ, ಮಾತನಾಡೋದಿಲ್ಲ. ಕಣ್ಣಿದೆ, ನೋಡೋದಿಲ್ಲ. ಆದರೆ ನಮ್ಮ ದೇವರು ಕಿವಿ ಇದೆ, ನಾವು ಪ್ರಾರ್ಥನೆ ಮಾಡುವಾಗ ಆತನು ಕೇಳ್ತಕ್ಕಂಥವನಾಗಿದ್ದಾನೆ. ಬಾಯಿ ಇದೆ, ನಮ್ಮ ಜೊತೆ ಮಾತನಾಡ್ತಕ್ಕಂಥವನಾಗಿದ್ದಾನೆ. ಆತನು ಎಲ್ಲ ರೀತಿಯಲ್ಲಿಯೂ ನಮ್ಮ ಹಾಗೆ ಇರತಕ್ಕಂತಹ ದೇವರಾಗಿದ್ದಾನೆ. ಅದಕ್ಕೋಸ್ಕರ ತನ್ನ ಸ್ವಂತ ಸ್ವರೂಪದಲ್ಲಿ ಆತನು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಭೂಮಿಯ ಮೇಲೆಯೂ ಆಕಾಶದಲ್ಲಿಯೂ ದೇವರು ಸೃಷ್ಟಿಕರ್ತನು ಅನ್ನುವಂತಹ ವಿಚಾರವನ್ನು ಸಾರಿ ಹೇಳ್ತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿರ್ತಕ್ಕಂತಹ ಅನೇಕ ವಿಚಾರಗಳನ್ನು ನಾವು ಗಮನಿಸುವುದಾದರೆ ದೇವರೇ ಸೃಷ್ಟಿಕರ್ತನು ಅನ್ನುವಂತಹ ವಿಚಾರ ವಿಸ್ಮಯಕಾರಿ ಸಾಕ್ಷಿ ಆಧಾರಗಳ ಮೂಲಕವಾಗಿ ದೇವರ ಹೆಜ್ಜೆ ನಮ್ಮಲ್ಲಿ ಕಾಣಬರತಕ್ಕಂಥದ್ದಾಗಿದೆ. ದೇಹವೆಂಬುದಂತಹ ದೇವಾಲಯವಾಗಿದೆ. ಪ್ರಿಯ ಕೇಳುಗರೆ, ಆ ಅದ್ಭುತವನ್ನು ನಾವು ಗಮನಿಸುವುದಾದರೆ ಜೀವಂತ ಜೀವಶ್ವಾಸಕೋಶ ನಮ್ಮ ದೇಹದ ರಕ್ತದಲ್ಲಿ ಹರಿತಕ್ಕಂಥದ್ದಾಗಿದೆ. ಹೃದಯ, ಮೆದುಳು, ಜೀರ್ಣಾಂಗ, ದೀರ್ಘಕಾಲ ಮತ್ತು ಜಟಿಲ ಅದರ ಕ್ರಿಯೆ, ಗರ್ಭಧಾರಣೆ ಮತ್ತು ಹೊಸ ಜೀವಿಯ ಹುಟ್ಟುವಿಕೆ, ಬೆಳವಣಿಗೆ, ಗ್ರಂಥಿಗಳು, ದೇಹ ತನ್ನನ್ನು ತಾನೇ ಅದ್ಭುತವಾಗಿ ರಕ್ಷಿಸಿಕೊಳ್ಳುವಂತಹ ವಿಚಾರ, ವಾಸಿ ಮಾಡಿಕೊಳ್ಳುವಂತಹ ಯಾಂತ್ರಿಕ ಕೌಶಲ್ಯಗಳನ್ನು ನೋಡುವಾಗ ದೇವರೇ ನಮ್ಮ ಸೃಷ್ಟಿಕರ್ತನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆದ್ದರಿಂದ ಪ್ರಿಯ ಕೇಳುಗರೆ, ಸೃಷ್ಟಿಯ ಬಗ್ಗೆ ನಾವು ಯಾವುದೇ ರೀತಿಯಲ್ಲಿ ನಿರಾಕರಿಸುವಂತಹ ಅವಶ್ಯಕತೆ ಇಲ್ಲ. ಇವತ್ತಿನ ದಿನದಲ್ಲಿ ಹೌದು, ದೇವರೇ ನನ್ನ ಸೃಷ್ಟಿಕರ್ತನು, ನಾನು ಆತನು ತನ್ನ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾನೆ, ಆತನೇ ನನ್ನ ಸೃಷ್ಟಿಕರ್ತನು, ಆತನನ್ನು ನಾನು ಆರಾಧಿಸಬೇಕು ಎಂಬುದಾಗಿ ನೀವು ನೆನೆಸುವುದಾದರೆ ನನ್ನ ಸಂಗಡ ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳಿರಿ. ಪರಲೋಕವನ್ನು ಭೂಲೋಕವನ್ನು ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರೇ, ಸ್ವಾಮಿ, ಈ ಒಂದು ಸಮಯದಲ್ಲಿ ಸೃಷ್ಟಿಯಲ್ಲಿ ದೇವರ ಹೆಜ್ಜೆ ಗುರುತುಗಳು ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಸ್ವಾಮಿ ನೀನು ಸೃಷ್ಟಿ ಮಾಡಿರ್ತಕ್ಕಂತಹ ಸೃಷ್ಟಿಯಲ್ಲಿ ನಿನ್ನ ಹೆಜ್ಜೆ ಗುರುತು ಹೇಗಿದೆ, ನೀನಿದ್ದೀಯಾ ಅನ್ನುವುದನ್ನು ಹೇಗೆ ತೋರ್ಪಡಿಸಿದ್ದೀಯಾ ಅನ್ನುವಂಥದ್ದನ್ನು ನಾವು ಕಲಿತುಕೊಂಡೆವು ಸ್ವಾಮಿ. ನಿನ್ನ ಮಕ್ಕಳು ಹೌದು ದೇವರು ಸೃಷ್ಟಿಕರ್ತನು ಅನ್ನುವಂಥದ್ದನ್ನು ಇವತ್ತಿನ ದಿನದಲ್ಲಿ ಯಾರೆಲ್ಲ ಅರ್ಥಕೊಂಡಿದ್ದಾರೆ ಅವರ ಹೃದಯದಲ್ಲಿ ನೀನು ಆಳವಾಗಿ ಮಾತನಾಡು. ಆ ನಿಟ್ಟಿನಲ್ಲಿ ಸೃಷ್ಟಿಕರ್ತನಾದಂಥ ನಿನ್ನನ್ನು ಅವರು ಆರಾಧಿಸಿ ನಿನ್ನ ಮಹಿಮೆಗೋಸ್ಕರ ಅವರು ಜೀವಿಸಲು ಸಹಾಯ ಮಾಡು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಸರ್ನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ .org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು ಆಶೀರ್ವದಿಸಲಿ.
ದೇವರೇ ನನ್ನ ದೇವರೇ ಕರುಣೆ.